லட்சுமி நாராயணம் வந்தே பக்தாபீஷ்டபலப்ரதம். சர்வே வேதா எஷ்டோ இப்பத்து சர்வகர்த்தா அனந்தகுணோ விஷ்ணுரேவ ஜிஜ்ஞாஸ்ய இதி பாவஹா. அத்தியாயாத்யர்த்தஸ்ய பாஷ்யே ஸ்புடத்வாத் அத்ராபி தத்தத் பாதாந்தே கதனாத் ஆதௌ அனுக்திஹ. இதாதுமே முந்தின கட்டம். ஏதத் அத்யாயாதி அர்த்தஸ்ய அத்தியாய ஆதி சப்தத்திந்த பாத இத்தியாதி அத்தியாயங்களும் பாதங்களும் அதரல்லி அவுக்கெல்ல பாஷ்யே ஸ்புடத்வாத் பாஷ்யதல்ல ஸ்பஷ்ட ஹெளிரோதரிந்த அத்ராபி இல்லூ சஹ தத்தத் பாதாந்தே கதனாத் ஆயா பாதத கொனையில் ஹெழ்த்தா இருந்த ஆதவ் அனுக்திஹி பதிலிக ஹெழில யத்வா ஒந்தர்த்த யத்வா யாத்துக்கு பிரச்சனை பண்ணு அந்தரே யாவதே அத்தியாயத பக்கி ஹெழது கொரட்டாக அத்தியாயத அர்த்த ஏனு பாதத அர்த்த ஏனு அதெல்லாம் ஹெழ்பு யாக்கு ஹெழில அந்தரே பாஷ்யதல் ஹெழி ஆகிது அதுக்கு ஹெழில மத்து இல்லூ கூட தத்தத் பாதாந்தே கதனாத் ஆதவ் அனுக்தி பிரதி பாதத கொனைகூ கூட பாதத அர்த்தவன் ஹெழுதுரிந்த இல்லை அதன் ஹெழில அத்வா யத்வா ஏதத் அத்யாயாதி அர்த்தோக்தி பரதயா பிரசித்தைஹி அன்ய வஸ்துஷு உச்சதே விஷ்ணுரேவைகா சர்வைஹி சர்வகுணத்வதஹ இத்தேதத் பாதாந்திம த்ரிபாதீம் ஆதௌ ஆதௌபி ஆக்ருஷ்ய யோஜ்யம். அத்வா இன்னொந்த ரீதி அர்த்த ஏதத் அத்யாயாதி அர்த்தோக்தி பரதயா ஏதத் அத்யாய பாத முதலாதவகட அர்த்தவன்ன ஹெழதுக்கோஸ்கரவாகி ಕೊನೆಗೆ ಪ್ರಸಿದ್ಧೈರಣ್ಯ ವಸ್ತುಷು ಉಚ್ಯತೆ ವಿಷ್ಣುರೇ ವೈಕಃ ಸರ್ವೈ ಸರ್ವಗುಣತ್ವತಃ ಇತ್ಯಾದಿ ಮಾತುಗಳು ಅನುಭಾಷ್ಯದಲ್ಲಿವೆ. ಇತ್ತೇತತ್ ಪಾದಾಂತಿಮ ತ್ರಿಪಾದೀಂ ಪಾದ ಅಂತಿಮ ತ್ರಿಪಾದೀಂ ಪಾದದ ಕೊನೆಯಲ್ಲಿರತಕ್ಕಂಥ ಮೂರು ಪಾದಗಳನ್ನು ಮೂರು ಪಾದಗಳು ಅಂದರೆ ಪ್ರಸಿದ್ಧೈರಣ್ಯ ವಸ್ತುಷು ಒಂದು ಪಾದ, ಆಮೇಲೆ ಉಚ್ಯತೆ ವಿಷ್ಣುರೇ ವೈಕಃ ಎರಡನೇ ಪಾದ, ಸರ್ವೈ ಸರ್ವಗುಣತ್ವತ ಮೂರನೇದು. ಈ ಮೂರು ಪಾದಗಳನ್ನು ಕೂಡ ಆದವು ಅದರಿಗೆ ಸೇರಿಸಿಕೊಂಡು ಓದಬೇಕು, ಅವಾಗ ಎಲ್ಲ ಅರ್ಥನೂ ಬಂದೋಯಿತು ಅಂತ. ಅದರ ವಾಕ್ಯ ಯಾವುದೇ ಒಂದು ವಾಕ್ಯ ಕೊಟ್ಟಾಗ ಅದು ಹೇಗೆ ಅರ್ಥ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದ. ಇಂಥ ಮೂರನಾಲ್ಕು ಗ್ರಂಥ ಓದಿಬಿಟ್ರೆ ಯಾವುದೇ ಒಂದು ಸಂಗ್ರಹ ಗ್ರಂಥಗಳನ್ನು ಸರಿಯಾದ ಸಂಗ್ರಹಗಳನ್ನು ಓದೋ ರೀತಿಯ. ತಥಾ ಹಿ ಏನು ಹೇಳಿದಾಯ್ತು ಇದರಿಂದ ಅಂತ ಪ್ರಶ್ನೆ. ಏನು ಅಂದರೆ ವೈದಿಕಾಹ ಶಬ್ದಾಹ ತಾವತ್ ದ್ವಿವಿಧಾಹ, ಸರಿಯಾದ ನೆನ್ಪಿಟ್ಕೋಬೇಕು. ವೈದಿಕಾಹ ಶಬ್ದಾಹ ತಾವತ್ ದ್ವಿವಿಧಾಹ, ವೈದಿಕ ಶಬ್ದಗಳೆಲ್ಲ ಎರಡು ವಿಧವಾಗಿವೆ. ಹೇದದ್ದ ವಿಷ್ಣು ತದನ್ಯತ್ರ ಪ್ರಸಿದ್ಧಿ ಭೇದಾತ್, ವಿಷ್ಣು ಪ್ರಸಿದ್ಧಿ ತದನ್ಯತ್ರ ಪ್ರಸಿದ್ಧಿ, ವಿಷ್ಣು ವಾಚಕ ಮತ್ತು ವಿಷ್ಣು ವಾಚಕವಲ್ಲದೇ ಇರತಕ್ಕಂಥವುಗಳು ಅಂಥೇಳಿ ವೈದಿಕ ಪದಗಳು ಎರಡು ವಿಧ. ಅನ್ಯತ್ರ ಪ್ರಸಿದ್ಧಾಪಿ, ಅನ್ಯತ್ರ ಪ್ರಸಿದ್ಧ ಪದಗಳು ಕೂಡ ಅನ್ಯತ್ರಾಪಿ ಅನ್ಯತ್ರ ಅನ್ಯತ್ರಾಪಿ ಅನ್ಯತ್ರ ಇವ ಪ್ರಸಿದ್ಧ ಭೇದೇನ ದ್ವಿವಿಧ ತ್ರಿವಿಧಾಹ, ಅವು ಮೂರು ಭಾಗ. ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಕೂಡ ಮೂರು ಭಾಗ. ಏನಂತ ಅನ್ಯತ್ರ ಒಂದನೇದು, ಅನ್ಯತ್ರಾಪಿ ಎರಡನೇದು, ಅನ್ಯತ್ರ ಇವ ಮೂರನೇದು. ಅನ್ಯತ್ರ ಅಂದ್ರೇನು? ಬೇರೆ ಕಡೆಗೆ ಪ್ರಸಿದ್ಧ. ಅನ್ಯತ್ರಾಪಿ ಬೇರೆ ಕಡೆಗೂ ಪ್ರಸಿದ್ಧ, ಅನ್ಯತ್ರ ಇವ ಬೇರೆ ಕಡೆಗೇ ಪ್ರಸಿದ್ಧ. ಅರ್ಥ ಆಯ್ತಾ? ನೋಡೋದಕ್ಕೆ ಒಂದೇ ಕಡೆ ಕಾಣುತ್ತೆ, ಅನ್ಯತ್ರ ಅನ್ಯತ್ರ ಏನು ವ್ಯತ್ಯಾಸನೇ ಕಾಣಿಸೋದಿಲ್ಲ, ಸ್ವಲ್ಪ ಓದ್ಕೊಂಡ್ರೆ ವ್ಯತ್ಯಾಸಕ್ಕೋಸ್ಕರ. ಅನ್ಯತ್ರ ಪ್ರಸಿದ್ಧ ಬೇರೆ ಕಡೆಗೆ ಪ್ರಸಿದ್ಧ, ಅನ್ಯತ್ರಾಪಿ ಬೇರೆ ಕಡೆಗೂ ಪ್ರಸಿದ್ಧ. ಬೇರೆ ಕಡೆಗೂ ಪ್ರಸಿದ್ಧ ಅಂದ್ರೇನು? ವಿಷ್ಣುವಿನಲ್ಲೂ ಪ್ರಸಿದ್ಧ, ಬೇರೆ ಕಡೆಗೂ ಪ್ರಸಿದ್ಧ. ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಪ್ರಸಿದ್ಧ. ಇನ್ನು ಕೆಲವು ಅನ್ಯತ್ರ ಇವ ಪ್ರಸಿದ್ಧ, ಬೇರೆ ಕಡೆಗೆ ಪ್ರಸಿದ್ಧವಾಗ ಚಾನ್ಸೇ ಇಲ್ಲ. ದುಃಖಿ ವಿಷ್ಣುವನ್ನು ಹೇಳುತ್ತಾ ಇಲ್ಲ, ತೆರಫ ಅನ್ಯತ್ರ ಇವ ಪ್ರಸಿದ್ಧ. ಈ ಅಗ್ನಿ ಮೊದಲಾದ ಅಗ್ನಿಯಲ್ಲೂ ಪ್ರಸಿದ್ಧ, ವಿಷ್ಣುವಿನಲ್ಲೂ ಪ್ರಸಿದ್ಧ. ಗೊತ್ತಾಯ್ತಾ? ಉಭಯತ್ರ ಆಯ್ತು. ಈಗ ಇನ್ನು ಕೆಲವು ಅನ್ಯತ್ರಾಪಿ ಆಯ್ತದು, ಕೆಲವು ಅನ್ಯತ್ರ ಇವ ಆಯಿತು, ಇನ್ನು ಕೆಲವು ಅನ್ಯತ್ರ ಆಕಾಶಾದಿಗಳು ಅಲ್ಲೂ ಇದೆ ಇಲ್ಲೂ ಇದೆ. ಮಾಡ್ಬೋದು ಬಿಡ್ಬೋದು, ಮಾಡಬಹುದು. ಬರೀ ಬೇರೆ ಕಡೆ, ಬೇರೆ ಕಡೆಗೂ ಕೂಡ, ಬೇರೆ ಕಡೆಗೇನೆ. ಈ ಮೂರು ಅರ್ಥ ಇಟ್ಕೊಂಡಾಗ ಮೂರು ಅಂದರೆ ವೈದಿಕ ಶಬ್ದಗಳಲ್ಲಿ ಎರಡು ವಿಧ. ಮೊದಲನೇ ವಿಧ ವಿಷ್ಣು ಪ್ರಸಿದ್ಧ, ಎರಡನೇದು ಅನ್ಯತ್ರ ಪ್ರಸಿದ್ಧ. ಅನ್ಯತ್ರ ಪ್ರಸಿದ್ಧ ಮೂರು ವಿಧ. ಅದರಲ್ಲಿ ತೇ ತ್ರಿವಿಧ ಅಪಿ ಅನ್ಯ ವಸ್ತುಷು ಪ್ರಸಿದ್ಧ ಈ ರೀತಿ ಸಾಮಾನ್ಯೋಕ್ತಿಯ ಗೃಹ್ಯಂತೆ. ಆಚಾರ್ಯರು ಪ್ರಸಿದ್ಧ ಇರ ಅನ್ಯ ವಸ್ತುಷು ಅಂತ ಹೇಳಿದ್ರಲ್ಲ, ಇದಿಷ್ಟು ಅರ್ಥ ಬಂದೋಯ್ತು ಅದರಲ್ಲಿ. ಆಚಾರ್ಯರು ಯಾತಕ್ಕೆ ಹಾಗೆ ಹೇಳ್ತಾರೆ ಅಂದರೆ, ಸೂತ್ರಕಾರರು ಭಾಷ್ಯಕಾರರು ಹೇಗೆ ಬರೀತಾರೆ ಯಾವಾಗಲೂ ಭಾಳ ಕನ್ಸೈಸ್ ಆಗಿರುತ್ತೆ, ಅದು ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಅಷ್ಟೇ. ಮೂರು ಅರ್ಥನೂ ಬಂದೋಯ್ತು. ಅದು ಉಭಯತ್ರ ಗೊತ್ತಾಯ್ತಾ, ಆಮೇಲೆ ಅನ್ಯತ್ರ, ಆಮೇಲೆ ಅನ್ಯತ್ರ ಇವ. ಅದರಲ್ಲಿ ಉಭಯತ್ರ ಎರಡು ಭಾಗ ಮಾಡಿದರು, ನಾಮಾತ್ಮಕ ಲಿಂಗಾತ್ಮಕ ಅಂತೇಳಿ ಎರಡು ಭಾಗ ಮುಂದೆ ಬರುತ್ತದೆ. ಈಗ ತೇ ತ್ರಿವಿಧ ಅಪಿ ಅನ್ಯ ವಸ್ತುಷು ಪ್ರಸಿದ್ಧೈ ಇದು ಸಾಮಾನ್ಯೋಕ್ತಿಯ ಗೃಹ್ಯಂತೆ. ಸಾಮಾನ್ಯೋಕ್ತಿ ಅಂದ್ರೇನು? ಜನರಲ್ ಸ್ಟೇಟ್ಮೆಂಟ್. ಅದರಿಂದ ಮೂರು ಬಂದಂತೆ ಆಯಿತು. ತಥಾಚ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವೈ ನಾಮಲಿಂಗಾತ್ಮಕೈ ಶಬ್ದೈ ಇತಿ ಶೇಷ. ಅನ್ಯತ್ರ ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದವುಗಳು ಅಂತಹ ಸರ್ವವಾದ ಎಂಥವು ತ್ರಿವಿಧವಾದಂತಹ ನಾಮಾತ್ಮಕ ಲಿಂಗಾತ್ಮಕ. ನಾಮಾತ್ಮಕ ಅಂದ್ರೇನು? ಹೆಸರು. ಲಿಂಗ ಅಂದ್ರೇನು? ಅದರಲ್ಲಿರ್ತಕ್ಕಂಥ ಗುಣ, ಅದರಿಂದ ಪ್ರಸಿದ್ಧವಾಗಿರುತ್ತೆ. ಶಬ್ದ ಅಗ್ನಿ ಅಂದರೆ ಏನು? ಅಗ್ನಿ ಅಂತ ಹೆಸರು. ಇನ್ನು ಸುಡುವಿಕೆ ಅಂತ ಗುಣ, ಅದು ಸುಡುವಿಕೆ ಅನ್ನೋದು ಗುಣ, ಅಗ್ನಿ ಅನ್ನೋದು ನಾಮ, ಅದಕ್ಕೆ ನಾಮ ಲಿಂಗ. ತಥಾಚ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವೈ ತ್ರಿವಿಧೈ ನಾಮ ಲಿಂಗಾತ್ಮಕೈ ಶಬ್ದೈ ಇತಿ ಶೇಷ. ಸರಿಯಾಗಿ ಓದ್ಕೊಂಡ್ರೆ ತತ್ವಪ್ರಕಾಶಕ ಎಲ್ಲ ನೆನಪಿ ಬರುತ್ತೆ. ಏಕೋ ವಿಷ್ಣುರೇವ ಉಚ್ಯತೆ. ನೋಡೋದಕ್ಕೇನಿಸ್ತೆ ನಮಗೆ? ವಿಷ್ಣು ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ. ಸರಿಯಾಗಿ ಓದ್ಕೊಂಡಾಗ ಎಲ್ಲವೂ ಕೂಡ ಯಾರಲ್ಲಿ ಬರುತ್ತೆ? ವಿಷ್ಣುವಿನಲ್ಲೇ ಬರುತ್ತೆ. ಅದು ಇಂಪಾರ್ಟೆಂಟ್. ಮೇಲ್ನೋಟಕ್ಕೆ ಇವೆಲ್ಲ ಶಬ್ದಗಳು ಎರಡು ವಿಧ ಅಂದರೆ ಅಪೇರೆಂಟ್ಲಿ ಎರಡು ವಿಧ, ಆ್ಯಕ್ಚುಲಿ ಏನು ಎಲ್ಲ ಶಬ್ದಗಳು ಕೂಡ ವಿಷ್ಣು ಪರವೇ ಆಗಿವೆ. ಅದೇ ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕಶಬ್ದೈ ಮೇಘ ಅಗ್ನಿ ವಾರಿದಿ ತಲ ರವಾದಿ ಶಬ್ದೈ ಎಲ್ಲ ಕೂಡ ಏನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ಏಕೋ ವಿಷ್ಣುರೇ ಬಹುಚ್ಯತೆ ಪ್ರಾಕ್ ಸಮನ್ವಯಾದಿತ್ಯುಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚೇತಿ ಇತ್ಯರ್ಥ. ಮನೆಯಲ್ಲಿ ಬಂದವರು ಹಾಗೇನೆ, ವರಾಂಡಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಎಂಟ್ರಿಗೆ. ಗೊತ್ತಾಯ್ತಾ? ಯಾರು ಬೇಕಾದ್ರೆ ಬರ್ಬೋದು ಅಂದ್ರೆ ಏನರ್ಥ? ಜನಗಳು ಇನ್ನು ಒಳಗೆ ಬರೋ ನೆಸಿಟಿ ಇಲ್ಲ. ಇನ್ನು ಕೆಲವರು ಹಾಲಿ ಬರ್ಬೋದು, ಸ್ವಲ್ಪ ಬೆಟರ್ ಅವರು. ಕ್ಲೋಸ್ ಆಗಿದ್ದರೆ ಅಲ್ಲಿ ಓಡಾಡ್ಬೋದು. ಅದಕ್ಕೆ ದೇವ್ರ ಮನೆ ಅಡುಗೆ ಮನೆಗಳಿಗೆಲ್ಲ ಪ್ರವೇಶ ಇಲ್ಲ. ಅಡುಗೆ ಮನೆ ಇರೋದಿಲ್ಲ ಅದರಿಂದ ಪ್ರವೇಶ ಇಲ್ಲ, ದೇವ್ರ ಮನೆ ಇರೋದಿಲ್ಲ ಅಂದರೆ ಅದಕ್ಕೂ ಪ್ರವೇಶ ಇಲ್ಲ. ಅಕ್ಸ್ಪಾತ್ ಇದ್ದರೆ ಉಳಿದವ್ರು ಎಂಟ್ರಿ ಇಲ್ಲ, ಪ್ರವೇಶ ಮಾಡ್ತಕ್ಕಂಥದ್ದು ಅವರೇ ಮುಟ್ತಕ್ಕಂಥದ್ದು. ಪುಂಡು ಕೆಲವು ಉಳಿದವರು ಮುಟ್ಬೋದು, ಕೆಲವು ಉಳಿದವರೇ ಮುಟ್ಬೇಕು. ವ್ಯತ್ಯಾಸ ಇಲ್ಲ. ಈಗ ಈ ರೀತಿ ಹಾಗೆ ಶಬ್ದಗಳು ಹೇಗೋ ಇವೆಲ್ಲ ಏನಿವು? ಅಡುಗೆ ಮನೆ ಒಂದು ಶಬ್ದ, ಗೊತ್ತಾಯ್ತಾ, ಬಾತ್ರೂಮ್ ಒಂದು ಶಬ್ದ, ಹಾಲೊಂದು ಶಬ್ದಗಳು ತಾನೆ ಅವೆಲ್ಲ ಕೂಡ. ಆ ಶಬ್ದಗಳಿಗೆ ಈ ಬುಡದವರು ಬರಬಹುದು ಅಂತ ಅರ್ಥ ಕೊಡುತ್ತೆ. ಆದ್ರೆ ಒಟ್ಟಾಗಿ ತೊಗೊಂಡ್ರೆ ಮನೆ ಓನರ್ ಯಾರು? ಬಂದವರು ಯಾರು? ಒಂದೊಂದು ಸಲ ಇಷ್ಟ ಅಂತ ಇಷ್ಟೆಲ್ಲ ಇದ್ರು ಕೂಡ ಮನೆ ಓನರ್ ಹೆಸರು ಹೊಂದಿರ್ತೀವಿ. ಯಾರು ಬಂದವರೇ ಹೊರತು ಆಕ್ಚುಲಿ ಏನಲ್ಲ, ಇವ್ರು ಯಾರು ಕೂತ್ ಹೋಗುವವರೇ ಹೊರತು ಅಲ್ಲಿ ಇರಾಗಿಲ್ಲ, ಓನರ್ಶಿಪ್ ಇಲ್ಲ ಅವರಿಗೆ. ಇದನ್ನ ಅರ್ಥ ಮಾಡ್ಕೊಬಿಟ್ರೆ ಎಲ್ಲ ಶಬ್ದಗಳಿಗೆ ಓನರ್ಶಿಪ್ ಇರೋದು ಯಾರಿಗೆ? ವಿಷ್ಣುವಿಗೇನೆ. ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಓದ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಏಕೋ ವಿಷ್ಣುರೇವ ಉಚ್ಯತೆ ಪ್ರಾಕ್ ಸಮನ್ವಯಾದಿತ್ಯುಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚ ಇತಿ ಇತ್ಯರ್ಥ. ಏಕೋ ವಿಷ್ಣುರೇವ ಉಚ್ಯತೆ, ವಿಷ್ಣು ಒಬ್ಬನೇ ಹೇಳಲ್ಪಡ್ತಾನೆ. ಪ್ರಾಕ್ ಅಂದರೆ ಮುಖ್ಯತಃ ಅಂತ, ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ಹೇಳಲ್ಪಡ್ತಾ ಇದ್ದಾನೆ. ಪ್ರಾಕ್ ಸಮನ್ವಯಾದಿತಿ ಉಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚ ಇತಿ ಇತ್ಯರ್ಥ. ಹಿಂದೆ ಸಮನ್ವಯಾತೀಕ್ಷತೆಶ್ಚ ಅಂತ ಹೇಳಿದ್ರಲ್ಲ, ಹೇಗೆ ಅಂದರೆ ಸಮನ್ವಯ. ಮೇಲ್ನೋಟಕ್ಕೆ ಅದು ಅನಿಸ್ಲಿಲ್ಲ, ಸಮನ್ವಯ ಮಾಡಿದಾಗ ಏನಾಯ್ತು ಅದು ಹೌದು ಅಂತ ಗೊತ್ತಾಯಿತು. ಇತ್ಯರ್ಥ ವಿಷ್ಣು ಪ್ರಸಿದ್ಧ ಇತ್ಯತ್ರಾಪಿ ತತ್ರ ತತ್ರಾಪಿ ತತ್ರೈವ ಇತಿ ತ್ರೈವಿಧ್ಯ ಸಂಭವೇಪಿ ತತ್ರಾಪಿ ಇತಿ ಮುಕ್ತಾರಾಮ್ ಅನ್ಯತ್ರಾಪಿ ಇತ್ಯನೇನ ಸಂಗೃಹೀತತ್ವ ತತ್ರ ತತ್ರ ಏವ ಇತಿ ಅವಾಂತರ ಭೇದಸ್ಯ ತೇಷಾಂ ಅವ್ಯುತ್ಪಾದ್ಯ ಸಮನ್ವಯತ್ವೇನ ಅವಿವಿಕ್ಷಿತತ್ವಾತ್ ಏಕವಿಧ್ಯಮಿತಿ ಧ್ಯೇಯಂ. ಒಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟು, ವಿಷ್ಣು ಪ್ರಸಿದ್ಧ ಶಬ್ದಗಳು ಎರಡು ಅಂತ ಹೇಳಿದರು. ಫಸ್ಟು ವಿಷ್ಣು ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ ಅಂತೇಳಿ. ಈ ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಮೂರು ವಿಧ ಅಂತ ಹೇಳಿದರು. ವಿಷ್ಣು ಪ್ರಸಿದ್ಧ ಅಪಿ, ವಿಷ್ಣುವಿನಲ್ಲಿ ಪ್ರಸಿದ್ಧವಾದವುಗಳು ಕೂಡ, ತತ್ರ ಅವನಲ್ಲಿ, ತತ್ರ ಅಪಿ ಅವನಲ್ಲೂ ಕೂಡ, ತತ್ರ ಇವ ಅವನಲ್ಲಿಯೇ, ಮೂರು ಭಾಗ. ಅಲ್ಲೂ ಕೂಡ ಅನ್ಯತ್ರ ಅನ್ಯತ್ರಾಪಿ ಅನ್ಯತ್ರ ಇವ ಇತ ತತ್ರಾಪಿ ತತ್ರ ಇವ ಅಂತ ಮೂರು ವಿಧ. ಆ ತ್ರೈವಿಧ್ಯಂ ಸಂಭವೇಪಿ ಈ ರೀತಿ ಮಾಡಲಿಕ್ಕೆ ಬರುತ್ತಾದರೂ ಕೂಡ, ತತ್ರಾಪೀತಿ ಮುಕ್ತಾನಂ ತತ್ರಾಪೀತಿ ಮುಕ್ತಾನಂ ಅನ್ಯತ್ರಾಪೀತ್ಯನೇನ ಸಂಗ್ರಹೀತತ್ವ. ಅನ್ಯತ್ರ ಶಬ್ದನ ಹೇಗೆ ಬಿಡಿಸಿದ್ವೋ ಇದನ್ನು ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಬರೋದ್ರಿಂದ ಆಚಾರ ಪ್ರತ್ಯೇಕ ಹೇಳೋದಕ್ಕೆ ಹೋಗಲಿಲ್ಲ. ಆ ರೀತಿ ಅರ್ಥ ಮಾಡಿ ಕಾಂಪ್ಯಾಕ್ಟ್ ಆಗಿರಬೇಕು. ಯಾವಾಗಲೂ ದೊಡ್ಡವ್ರ ಮಾತು ಹೇಗಿರುತ್ತೆ, ಮಿತವಾದ ಮಾತಿರುತ್ತೆ, ಅರ್ಥ ಯೋಚನೆ ಮಾಡಿದ್ರೆ ಅರ್ಥ ಸಿಗುತ್ತೆ. ಆ ರೀತಿ ಇರಬೇಕು. ತತ್ರ ತತ್ರ ಸಂಗ್ರಹೀತತ್ವ ಅಂತಂದರೆ ಇನ್ಕ್ಲೂಡೆಡ್ ಅಂತ. ತತ್ರ ತತ್ರ ಏವ ಇತಿ ಅವಾಂತರ ಭೇದಸ್ಯ ತೇಷಾಂ ಅವ್ಯುತ್ಪಾದ್ಯ ಸಮನ್ವಯತ್ವೇನ ಅವಿಷತ್ವಾತ್ ಏಕವೇದ್ಯಂ ಇತಿ ಧ್ಯೇಯಂ. ಆದ್ದರಿಂದ ತತ್ರ ತತ್ರ ಅಂತ ಮುಂದೆ ಹೇಳ್ತಿರಬೇಕಾದ್ರೆ ಅದರಲ್ಲಿ ಹೇಳೋ ಉದ್ದೇಶ ಇಲ್ಲ. ಆದ್ದರಿಂದ ಯಾಕೆ ವಿಷ್ಣುವಿನಲ್ಲಿ ಪ್ರಸಿದ್ಧವಾದವುಗಳನ್ನು ಸಮನ್ವಯ ಮಾಡಬೇಕಂತ ಪ್ರಶ್ನೆ. ಈಗ ವಿಷ್ಣುವಿನ ಪ್ರಸಿದ್ಧ ಯಾಕೆ ಸಮನ್ವಯ ಮಾಡೋ ಉದ್ದೇಶ ಏನು? ವಿಷ್ಣುಪರ ಅಂತ, ವಿಷ್ಣುಪರ ಅಂತ ಗೊತ್ತಾಗಬೇಕು ಸಮನ್ವಯ ಮಾಡಬೇಕಿನ್ನ. ಈ ಅಪ್ರೂವ್ಡ್ ಕೇಸನ್ನು ಏನು ಮಾಡಬೇಕಾಗಿಲ್ಲ, ಇವು ಇಬ್ಬರಿಗೂ ಒಪ್ಪಿದ್ದನ್ನು ಮತ್ತೆ ಆರ್ಗ್ಯುಮೆಂಟ್ ಬೇಕಾಗಿಲ್ಲ. ಯಾವಾಗಲೂ ಯಾವ ಆರ್ಗ್ಯುಮೆಂಟ್ಸ್ ಎಲ್ಲಿ ಕೊಡಬೇಕು? ಕಾಂಟ್ರವರ್ಸಿ ಇದ್ದಲ್ಲಿ. ಅನ್ಯತ್ರ ಅನ್ಯತ್ರಾಪಿ ಅನ್ಯತ್ರ ಇವ ಕಾಂಟ್ರವರ್ಸಿ ಇದೆ. ಈ ಕಾಂಟ್ರವರ್ಸಿ ಚಾನ್ಸಸ್ ಇಲ್ಲ, ಆದ್ದರಿಂದ ಹೇಳಲಿಲ್ಲ. ಒಳಗಿದ್ದರೂ ಕೂಡ ಬೇಕಾಗಲಿದ್ದು ಹೇಳಲಿಲ್ಲ. ಧ್ಯೇಯಂ ರುದ್ರ ಅನ್ನೋ ಶಬ್ದ ಇದೆ. ವಿಷ್ಣುವಿನಲ್ಲೂ ಪ್ರಸಿದ್ಧ, ರುದ್ರದೇವರಲ್ಲೂ ಪ್ರಸಿದ್ಧ. ದುಃಖಿ ಎಂಬುದು ಅನ್ಯತ್ರ ಇವ ಬೇರೆಯವರಲ್ಲೇ ಪ್ರಸಿದ್ಧ. ಇನ್ನು ನಾರಾಯಣ ಅನ್ನೋದು ವಿಷ್ಣುವಿನಲ್ಲೇ ಪ್ರಸಿದ್ಧ. ಗೊತ್ತಾಯ್ತಾ? ಕೆಲವೆಲ್ಲ ತಗೊಂಡ್ಬಿಟ್ರೆ ವಿಷ್ಣುವಿನ ಮಹಾಲಕ್ಷ್ಮಿಯಲ್ಲೂ ಪ್ರಸಿದ್ಧ ಅಲ್ಲ, ವಿಷ್ಣುವಿನಲ್ಲೇ ಪ್ರಸಿದ್ಧ. ಕೆಲವು ವಾಯುಭದ್ರಾದಲ್ಲಿ ಪ್ರಸಿದ್ಧ, ಕೆಲವು ಅನ್ಯತ್ರ ಅಂತ ಕಂಡರೂ ಕೂಡ ವಿಷ್ಣು ಪ್ರಸಿದ್ಧ. ಈ ಮೂರು ಭಾಗ ಅಲ್ಲಿ ಹಾಗೂ ಮೂರು ಭಾಗ ಇಲ್ಲೂ ಇದೆ. ಹೌದು, ಅದೇ ಉಭಯತ್ರ ಹೇಗೆ ಪ್ರಸಿದ್ಧ? ಅನ್ಯತ್ರಾಪಿ ಅದು ಆ ಪದದಲ್ಲಿ ಬಂತು. ಅದು ಯಾಕೆ ಸಮನ್ವಯ ಮಾಡಬೇಕಾಗಿಲ್ಲ ಕೆಲವು ಶಬ್ದಗಳನ್ನು ಅಂದರೆ, ಅವೆಲ್ಲ ಕೂಡ ವಿಷ್ಣುವಿನಲ್ಲಿ ಅಂತ ಆದ ಮೇಲೆ ಹೇಳೋ ಪ್ರಸಂಗ ಇಲ್ಲ. ಯಾವುದು ಬೇರೆ ಕಡೆ ಚಾನ್ಸಸ್ ಇದೆ, ಬೇರೆ ಕಡೆಗೆ ಬೇರೆ ಕಡೆಗೂ ಬೇರೆ ಕಡೆಗೇನೆ ಈ ರೀತಿ ಬಂದಾಗ ಅಲ್ಲಿ ಹೇಳದೆ ಹೋದ್ರೆ ಏನಾಗುತ್ತಾಗ ಸಂಶಯ ಬರುತ್ತೆ. ಇದು ಸಂಶಯಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಮತ್ತು ಕೆಲವು ಇಲ್ಲಿ ಮಾಡ್ತಾ ಮಾಡ್ತಾ ಗೊತ್ತಾಗಿಬಿಡುತ್ತೆ. ಆದ್ದರಿಂದ ಒಂದನ್ನು ಏನೇನೂ ಮಾಡಬೇಕಾಗಿಲ್ಲ. ಯಾವುದನ್ನು? ನಾರಾಯಣನಲ್ಲೇ ಪ್ರಸಿದ್ಧವಾದ ಶಬ್ದಗಳನ್ನು ಹೇಳೋ ನೆಸೆಸಿಟಿನೇ ಇಲ್ಲ. ಹೌದು, ವಿವರಣೆ ಬೇರೆ, ವಿವರಣೆ ಬೇರೆ, ಸಮನ್ವಯ ಬೇರೆ. ಆಯ್ತಾ? ಈಗ ಸೊ ಅನ್ಯತ್ರ ಅಂತ ಹೇಳಿದಾಗ ತತ್ರಾಪಿ ಇದ್ದಾಗ ಹೇಗೆ ಅದು ಅನ್ಯ ತತ್ರಾಪಿ ಅನ್ಯತ್ರ ಅನ್ಯತ್ರ ಇವ ಅಂದರೆ ತತ್ರ ಇವ. ಸೊ ಮೇಲ್ನೋಟಕ್ಕೆ ಸಿಮಿಲಾರಿಟಿ ಇದೆ ಎರಡಕ್ಕೂ ಕೂಡ. ಆದರೆ ಎರಡು ಎಕ್ಸಾಕ್ಟ್ಲಿ ಆಪೋಸಿಟ್ ಕಾಣೋದು ಎರಡು ನಮಗೆ. ಯಾವುದು? ತತ್ರೈವ ವಿಷ್ಣುವಿನಲ್ಲೇ ಪ್ರಸಿದ್ಧ. ಇನ್ನೊಂದು ಅನ್ಯತ್ರೈವ, ಎರಡಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್. ಅದು ವಿಷ್ಣುವಿನಲ್ಲೇ ಪ್ರಸಿದ್ಧವಾದ ಸಮನ್ವಯ ಮಾಡಬೇಕಂದ್ರೆ ಮಾಡಬೇಕಾದ ಕಾರಣ ಇಲ್ಲೇ ಇಲ್ಲ. ಯಾತಕ್ಕೆ? ಔಟ್ ಆ್ಯಂಡ್ ಔಟ್ ವಿಷ್ಣು ಸಮನ್ವಯ ಆಗಿಬಿಟ್ಟಿದೆ. ಅನ್ಯತ್ರೈವ ಮಾತ್ರ ಮಾಡಲೇಬೇಕು. ಯಾತಕ್ಕೆ? ಬೇರೆ ಕಡೆಗೇನೆ ಅಂತ ಹೇಳಿದ್ಮೇಲೆ ಅಲ್ಲ ಅಂತ ಇಲ್ಲಿ ತರಬೇಕು ವಾಪಸ್. ಈಗ ಅದಕ್ಕೆ ಅನ್ಯತ್ರೈವ ಅಂತ ಮಾಡಬೇಕು. ಸೊ ಎರಡು ಆಪೋಸಿಟ್ಗಳು ಕರೆಕ್ಟಾಗಿ. ಹಾಂ, ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಶಬ್ದಗಳು ಎಷ್ಟು ನೇಚರ್ ಆಫ್ ವರ್ಡ್ಸ್ ಇವೆಲ್ಲ, ಎಲ್ಲ ಫಿಲಾಲಜಿ ಬೇಕಿವೆಲ್ಲ ಲಿಂಗ್ವಿಸ್ಟಿಕ್ಸ್ಗೆ, ತುಂಬ ಉಪಯೋಗ ಆಗುತ್ತೆ. ಅದೇ ಶಾಸ್ತ್ರ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಪ್ರತಿಯೊಂದು ಶಾಸ್ತ್ರ ನಾಮಾತ್ಮಕ ಅಂದ್ರೆ ಹೆಸರು. ಏನರ್ಥ ಹಾಗಂದ್ರೆ, ಆದರೆ ಅಲ್ಲೂ ಕೂಡ ಮೆಚ್ಚ ಹೆಸರು ಕೂಡ ನಾಮ ಸ್ಪಷ್ಟ ಲಿಂಗಾತ್ಮಕ ಸ್ಪಷ್ಟ ನಾಮಾತ್ಮಕ ಅಂತೇಳಿ, ನಾಮ ಅಂತ ಸ್ಪಷ್ಟ ಹೆಸರು ಬರೀ. ಉದಾಹರಣೆಗೆ ಇನ್ನು ಕೆಲವು ಸ್ಪಷ್ಟ ಲಿಂಗ, ಬೆಂಕಿ ಸುಡುತ್ತೆ ಹೆಸರು ಇದೆ, ಅದಕ್ಕೇನಿದೆ ಗುಣ ಇದೆ. ಕೆಲವು ಪದಾರ್ಥ ಆಗಲ್ಲ, ಬರೀ ಹೆಸರಿದೆ ಅಷ್ಟೇ. ಅದು ಕ್ಷೀರ ಸಾಗರ ಭಟ್ಟ ಹೆಸರಿದೆ, ಏನಿಲ್ಲ ಕ್ಷೀರೋಡು ಇಲ್ಲ ಸಾಗರ ಅತ್ಯಾತುರದೂ ಇಲ್ಲ, ಬರೀ ಹೆಸರು ಅಷ್ಟೇ. ಏನು ಪರಮಾತ್ಮನಿಗ ಅಂದ್ರೆ ಲಿಂಗಾತ್ಮ ಗುಣ, ಗುಣಾತ್ಮಕವಾದ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ. ಪ್ರತಿಯೊಂದು ಪದಗಳು ದೇವರಲ್ಲಿ ಹೇಗೆ ಹೊರಟಿವೆ ಅಂದರೆ, ಆ ಶಬ್ದನ ಯಾವ ರೀತಿ ಹೇಳಕ್ಕೆ ಸಾಧ್ಯ ಇದೆ ಪೂರ್ತಿ ಅರ್ಥ ಬರೋದಲ್ಲಿ, ಇನ್ನೆಲ್ಲ ಅರ್ಥ ಫೇಲ್ ಆಗಿಬಿಡುತ್ತೆ, ಒಂದು ಸ್ಟೇಜಲ್ಲಿ ಹೋಗಿ ನಿಂತೋಗ್ಬಿಡುತ್ತೆ. ಆದರೆ ದೇವರಲ್ಲಿ ಮಾತ್ರ ಹೋಗ್ಲಕ್ಕೆ ಆರ ವಾಪಸ್ ಬರುತ್ತೆ. ದೇವ್ರು ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಶ್ರೀಮಂತ ಆಗೋದೇ ಇಲ್ಲ, ಶ್ರೀಮಂತ ಅನ್ನೋ ಮನ ಏನಾಯ್ತು ಅಲ್ಲಿಗೆ ಫೇಲ್ ಆಗಿಬಿಡುತ್ತೆ. ರಕ್ಷ ಶ್ರೀಮಂತ ಅರ್ಥ ಆಗುತ್ತೆ, 10 ಕೋಟಿ ಶ್ರೀಮಂತ, 100 ಕೋಟಿ ಶ್ರೀಮಂತ. ದೇವ್ರಿಗೆ ಶ್ರೀಮಂತಿಗೆ ಎಷ್ಟು ಅಂದರೆ ಇನ್ಫೈನೆಟ್ ಅಂದರೆ ಬಿಯಾಂಡ್ ಎಕ್ಸ್ಪ್ರೆಷನ್ ಅದು, ಹೇಳೋದಕ್ಕೆ ಬರೋದಿಲ್ಲ. ದೇವ್ರ ಬಲ ಎಷ್ಟು? ಬಿಯಾಂಡ್ ಎಕ್ಸ್ಪ್ರೆಷನ್. ಸೊ ಬಲ ಶಬ್ದಕ್ಕೆ ಏನಾಯ್ತು ಅಲ್ಲಿ, ಶಕ್ತಿ ಹೊರಟೋಗ್ಬಿಡ್ತದೆ, ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೆ ಶಕ್ತಿ ಮುಗಿದು ಹೇಳಿ. ನಮಗೆಲ್ಲ ಎಲ್ಲಿ ಉಪಯೋಗಿಸಿ ಅಭ್ಯಾಸ ಆಗಿದೆ ಅದನ್ನು ಲಿಮಿಟೆಡ್ ಸೆನ್ಸ್ ಅಲ್ಲಿ. ನಿರವಧಿಕ ಅಂದ್ರೇನು, ಅವಧಿ ಅಂದ್ರೇನು, ಲಿಮಿಟ್. ನಿರವಧಿಕ ಲಿಮಿಟ್ಲೆಸ್, ಲಿಮಿಟ್ಲೆಸ್ ಇದ್ದಾಗ ಶಬ್ದದ ಕೆಪಾಸಿಟಿ ಏನಾಗುತ್ತದೆ? ಈಗ ಬಡವ ಇದ್ದಾನೆ, ಶ್ರೀಮಂತ ಅಂದ್ಬಿಟ್ರೆ ಶಬ್ದಕ್ಕೆ ಸಿಟ್ಟು ಬರುತ್ತೆ, ಯಾಕೆ ಹೋಗಲು ಸಾಧ್ಯ ಅಲ್ಲೇ ಅಲ್ಲ ಅವನತ್ರ ಹೇಗೆ ಹೇಳಿ ಅಂತ ಹೇಳುತ್ತೆ, ಗೊತ್ತಾಯ್ತು. ಇಲ್ಲೋದ್ರೆ ಯಾವನಲ್ಲಿ ಶ್ರೀಮಂತಿಕೆ ಇಲ್ಲ ಅವನಲ್ಲಿ ಶ್ರೀಮಂತ ಶಬ್ದ ವೇಸ್ಟ್ ಅದು, ಯಾಕೆ ಶ್ರೀಮಂತ ಗುಣ ಇಲ್ಲೇ ಇಲ್ಲ. ದೇವರಲ್ಲಿ ವೇಸ್ಟ್, ಯಾಕೆ ಹೇಳಕ್ಕೆ ಬರೋದೇ ಇಲ್ಲ ಅದು. ಎರಡಾಯ್ತು, ಈಗ ದೇವರಲ್ಲಿ ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ಶ್ರೀಮಂತಿಕೆ ಇದೆ. ಇವರ ಶ್ರೀಮಂತಿಕೆ ಹೆಸರು ಕೂಡ ಇಲ್ಲ ಇಲ್ಲಿ, ಟೋಟಲಿ ಇನ್ಅಪ್ಲಿಕಬಲ್ ಅಲ್ಲಿ, ಫುಲ್ಲಿ ನಾಟ್ ಕೇಪಬಲ್, ಫುಲ್ಲಿ ನಾಟ್ ಕೇಪಬಲ್. ಇದು ಶಬ್ದದ ಇಲ್ಲಿ ಇವನಿಗೆ ಯೋಗ್ಯತೆ ಇಲ್ಲ, ಶ್ರೀಮಂತ ಅನಿಸ್ಕೊಳ್ಳೋಕೆ ಇವನಿಗೆ ಬಡ ಯೋಗ್ಯತೆ ಇಲ್ಲ, ಅಲ್ಲಿ ಶಬ್ದಕ್ಕೆ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ಶಬ್ದಕ್ಕೆ ಕಾರ್ ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಹಾಗೋ ಹಾಗೆ, ಕಾರ್ ಬೋಟ್ ಅವ್ರ ಎಷ್ಟು ಮೇಲೆ ಹತ್ತೋದಿಲ್ಲ, ಕಾರ್ ಶಕ್ತಿ ಇಲ್ಲ. ಅರ್ಥ ಆಯ್ತಾ? ಈಗ ಕಾರ್ ಶಕ್ತಿ ಹೋದ್ರೆ ಹೋಗ್ಬಿಡುತ್ತೆ ಸರ್, ಕಾರ್ ಏನಾಗುತ್ತೆ ಅಕಸ್ಮಾತ್ ಹೋದ್ರೆ ಏನಾಗುತ್ತೆ ಕಾರ್ ಆಗ ಅಲ್ಲಿಗೆ ಬಿದ್ದು ಆಳ ಬೀಸ್ ಬೀಸ್ ಆಗಿ ಹೋಗ್ಬಿಡುತ್ತೆ. ಎಷ್ಟೋ ಜನ ಹೋಗಿಬಿಟ್ಟಿದಾರಲ್ಲ ಆ ಥರ ಹೋಗ್ಬಿಟ್ಟು, ಯಾಕೆ ಶಕ್ತಿ ಇಲ್ಲ ಅದಕ್ಕೆ. ಆದರೆ ಎವರೆಸ್ಟ್ ಎಷ್ಟಿದೆ? 1/2 ಮೇಲಿದೆ, ಅದು ಹತ್ತಿದಾಗ ಗ್ರೇಟ್ ಆಯಿತು. ಆದರೂ ಕಷ್ಟಪಟ್ಟು ಹತ್ತಕ್ಕೆ ಬರುತ್ತೆ ದೇವರನ್ನ, ಯಾವ ಕಾಲಿಗೆ ಯಾವ ಶಬ್ದಗಳು ಹೇಳೋ ಚಾನ್ಸಸ್ಸೇ ಇಲ್ಲ. ಎಷ್ಟು ಮೇಲಿದ್ದಾನೆ ಗೊತ್ತ? ಜಸ್ಟ್ ಮೇಲಿಲ್ಲ, ನಾವು ಮಣ್ಣು ಹಾಕಿದ್ವಿ, ಸ್ವಲ್ಪ ಇಲ್ಲಿಂದ ಮಣ್ಣು ಹಾಕಿದ್ವಿ, ಬಿತ್ತು ಮಾಡಿ ಹತ್ತಿ ಹಾಕಿದ ಅದೇ ಸೂರ್ಯನ ಮೇಲೆ, ಕೆಳಗಿಂದ ಎಷ್ಟು ಮಣ್ಣು ಹೋಗಲಿಲ್ಲ, ಮಾಡಿ ಮೇಲೆ ಹತ್ತಿದ ಅವಾಗೇನು ಹೋಗಲಿಲ್ಲ, ಒಂದು 50 ಮಾಡಿ ಮೇಲೆ ಹತ್ತಿ ನಿಂತ್ಕೊಂಡು ಹೋಗೋದ. ಆಗೇನಾಯ್ತು? ಆ್ಯಕ್ಚುಲಿ ಫೇಲ್ಯೂರ್ ಎಷ್ಟದು? ಎಷ್ಟು? 7 ಕೋಟಿ ಬಿದ್ದು ಆಲ್ಮೋಸ್ಟ್ 0. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಗೊತ್ತಾಯ್ತಾ? ಎಲ್ಲ ಯಾವ ಶಬ್ದ ಎಷ್ಟೆಷ್ಟು ಕಷ್ಟಪಟ್ಟು ಹೇಳಿದರೂ ಕೂಡ ಆ ಶಬ್ದ ಏನಾಗುತ್ತದೆ ಕೊನೆಗೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ನನ್ನ ಕೈಲಿ ಆಗಲಿಲ್ಲ ಅಂತ ವಾಪಸ್ ಬಂದ್ಬಿಡೋದು. ಅದು ಒಳ್ಳೆ ಸ್ವಾರಸ್ಯ ಇರೋದು. ದೇವರ ಶಕ್ತಿ ನಿಮ್ಮಂತೆ ನಾವು ಯಾವುದಕ್ಕೂ ಹೇಳ್ಬಿಡ್ತೀವಿ, ಅಬ್ಬಾ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಬರೋದು, ಅದು ಹೇಳಕ್ಕೆ ಬರುತ್ತದೆ ಆ್ಯಕ್ಚುಲಿ. ಆದರೆ ದೇವ್ರದ್ದು ಹಾಗಲ್ಲ, ಅಬ್ಸಲ್ಯೂಟ್ ಸೆನ್ಸ್ ಹೇಳಕ್ಕೆ ಬರೋದಿಲ್ಲ. ಇವನಿಗೆ ಯಾವ ಸೆನ್ಸಲ್ಲಿ ಬರಲ್ಲ? ರಿಲೇಟಿವ್ ಸೆನ್ಸಲ್ಲಿ ಬರೋದಿಲ್ಲ. ಬೇರೆಯವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕೆಪ್ಯಾಸಿಟಿ ಇಲ್ಲ ಅಂದ್ರೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ಕೆಪ್ಯಾಸಿಟಿ ಇಲ್ಲ ಬೇರೆ, ಶಬ್ದಕ್ಕೆ ಕೆಪ್ಯಾಸಿಟಿ ಇಲ್ಲ ಬೇರೆ. ಅಂಥ ವರ್ಡ್ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ದೇವರನ್ನು ಪೂರ್ಣ ವರ್ಣನೆ ಮಾಡ್ತಕ್ಕಂಥ ಶಬ್ದ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದು ದೇವರ ದೊಡ್ಡ ಗ್ರೇಟ್ನೆಸ್. ಗೊತ್ತಾಯ್ತಾ? ಈ ರೀತಿ ತಿಳ್ಕೊಂಡ್ರೆ ದೇವ್ರ ಮಹಿಮೆ ಏನಾಯ್ತಾಗ? ಶ್ರೀಮಂತ ಅಂದ ತಕ್ಷಣ ದೇವ್ರ ಬಗ್ಗೆ ಅರ್ಥ ಆಗೋದೇ ಬೇರೆ, ಬಲವಂತ ವ್ಯಾಪ್ತ ಅಂದ್ರೆ ಅರ್ಥ ಆಗೋದೇ ಬೇರೆ. ತಿಳಿತಾ? ಆದರೆ ನಮಗೆ ಅಷ್ಟೆಲ್ಲ ಶಬ್ದಜ್ಞಾನ ಇಲ್ಲದವ್ರು ಏನಾಗುತ್ತದೋ, ದೇವ್ರ ಮಹಿಮೆ ಅರ್ಥ ಮಾಡ್ಕೊಂಡು ಮೊದಲೇ ಶಬ್ದ ಕೆಪಾಸಿಟಿ ಇಲ್ಲ. ಆ ಇರೋ ಸೆಪ್ರೇಟ್ ನಮಗೆ ಬೇರೆ ಗೊತ್ತಿಲ್ಲ. ಏನಾಯ್ತು ಅಲ್ಲಿಗೆ? ಈಗ ಕಾರ್ ಹೋಗೋದಿಲ್ಲ, ಇರೋ ಕಾರು ಡ್ರೈವ್ ಮಾಡೋಕ್ಕೂ ಬರೋದಿಲ್ಲ. ಇರೋಷ್ಟು ದೂರ ಆದರೂ ಹೋಗ್ಬೇಕಾದ್ರೆ ಪಕ್ಷ ಅದೂ ಇಲ್ಲ, ಡಬಲ್ ಫೇಲ್ಯೂರ್ ಅವನಿಗೆ. ಸರ್ ನಮಗೆ ಹಾ ಎಲ್ಲೆಲ್ಲಿ ಅಳ್ಳಾಡೋದಿಲ್ಲ, ನಿಂತೋಗ್ಬಿಟ್ಟಿದೆ ಹಾಗೆ. ಬಂದು ಡ್ರೈವರ್ ಇಲ್ಲ, ಡ್ರೈವರ್ ಇಲ್ಲ ಅಂತಿರ್ತಾರಲ್ಲ ಹಾಗೆ, ಬಂದಿಲ್ಲ ಬಂದಿಲ್ಲ ಅಂತೇಳಿ ಓನರ್ಶಿಪ್ ಇದ್ರು ಕೂಡ ಅವ್ರು ಬರೋದೇ ಇಲ್ಲ. ಆ ಥರ ಆಗೋಗ್ಬಿಟ್ಟು ಇದು ದೇವ್ರ ಮಹಿ. ಇವೆಲ್ಲ ಇಂಡೈರೆಕ್ಟ್ ಏನು ಗೊತ್ತಾಯ್ತು ನಮಗೀಗ? ದೇವ್ರ ಬಗ್ಗೆ ಯಾವ ಶಬ್ದನೂ ಪೂರ್ತಿ ಹೇಳೋದಿಲ್ಲ ಅಂಬುದೇ ದೇವ್ರ ಮಹಿಮೆ ಆಯ್ತಾಗ, ಅದೇ ದೇವ್ರ ಮಹಿಮೆ. ಸೊ ಬಿಡದವ್ರ ಬಗ್ಗೆ ಹೇಳೋದಕ್ಕೆ ಬರೋದು, ರುದ್ರದೇವ್ರಿಗೆ ಒಂದು ವಿಷಯ ಹೇಳ್ಬಿಡ್ಬೋದು, ಒಂದು ಸ್ಟೇಜಲ್ಲಿ ಹೇಳ್ಬೋದು ನಾವು. ಯಾವಾಗ ದೇವ್ರಿಗೆ ಕಂಪೇರ್ ಮಾಡಿದ್ರೆ ಹೇಳ್ಬೋದು. ಆ್ಯಕ್ಚುಲಿ ಆಚಾರ್ಯ ಬಗ್ಗೆ ಹೇಳ್ತಾರೆ ವಾಯುಸ್ತುತಿಯಲ್ಲಿ, ಸಂಸ್ಥವೇ ನಾಸ್ಮಿ ಶಕ್ತಃ, ನೀವು ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಆದರೆ ವಾಯುದೇವರಿಗೆ ಲಕ್ಷ್ಮೀ ಸ್ತೋತ್ರ ಮಾಡೋ ಶಕ್ತಿ ಇಲ್ಲ, ಲಕ್ಷ್ಮೀ ದೇವಿಗೆ ನಾರಾಯಣ ಸ್ತೋತ್ರ ಮಾಡೋ ಶಕ್ತಿ ಇತ್ತು. ಇವೆಲ್ಲ ಜಾಯಿನ್ ಆದರೂ ಕೂಡ ಹೇಳಬಾರ್ದಿಲ್ಲ, ಒಟ್ಟಿಗೆ ಆಗಿಬಿಟ್ರು ಎಲ್ಲ ಕೂಡ. ಲಕ್ಷ್ಮಿ ಬ್ರಹ್ಮಾವ ಎಲ್ಲರೂ ಒಂದು ಕಡೆ ಸೇರಿಬಿಟ್ರು, ಬೇರೆ ಎಲ್ಲ ಕೆಲಸ ಬಿಟ್ಟರು, ಒಂದೇ ಒಂದು ಪ್ರೋಗ್ರಾಮ್. ಏನದು? ದೇವ್ರ ಗುಣ ಎಣಿಸಿ ಹಾಕ್ಬಿಡೋಣ ಅಂತೇಳಿ. ಅವಾಗ ಏನಾಯ್ತು, ಸ್ಟಾರ್ಟಿಂಗ್ ಡೇ ಎಷ್ಟಿರ್ತಾರೋ ಎಂಡಿಂಗ್ ಡೇ ಅಲ್ಲೇ ಇರ್ತಾರೆ, ಮತ್ತೆ ಮುಂದಕ್ಕೆ ಹೋಗೋದೆಲ್ಲ ಎತ್ತಕ್ಕೆ. ಅಷ್ಟು ಬಯಸ ದೇವರು ಅನಂತ ಅಂದ್ರೆ ಅದು ಅನಂತ, ಮಹಾಲಕ್ಷ್ಮಿಗೂ ಯೋಚನೆ ಮಾಡಕ್ಕೆ ಅಸಾಧ್ಯವಾದಷ್ಟು ಅನಂತೆ ದೇವರಲ್ಲಿದೆ ಈ ಮಹಿಮೆ. ಇದು ಈ ಥರ ದೇವರ ಚಿತ್ರ ಯಾರು ಕೊಡಲೇ ಇಲ್ಲ. ನಿರ್ಗುಣ ಏನು ಯೋಚನೆ ಮಾಡಿ, ನಿರ್ಗುಣರ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನು ಯೋಚನೆ ಮಾಡಿದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ನಿರ್ಗುಣರ ಬಗ್ಗೆ ಯೋಚನೆ ಮಾಡಿ, ಇಲ್ಲದೇ ವ್ಯವಸ್ಥೆ ಬಗ್ಗೆ ಸೀರಿಯಸ್ ಆಗಿ ತಿಕ್ ಮಾಡ್ತಾರೆ ಅಂದರೆ ನೀವು ದಡ್ಡ ಅಂತ ಅರ್ಥ. ಯಾತಕ್ಕೆ ಅಷ್ಟೇ ನಿಜವಾದ ನಿರ್ವಾಚನೆಯೇ ಇದದು, ಅವರು ಅಪಾರ್ಥ ಮಾಡ್ಕೋಬಿಟ್ರು ನಿರ್ವಚನೆಯ. ಇದೆಲ್ಲ ದೇವರ ಮಹಿಮೆನೆ. ಇದೆಲ್ಲ ಗೊತ್ತಾದರೆ ಆಗ ಅದ್ವೈತಾದಿ ಮತಗಳಲ್ಲಿ ಸತ್ವ ಇಲ್ಲ ಅಂತ ಗೊತ್ತಾಗ, ಈ ಪದಗಳ ಅರ್ಥ ಆದರೆ ಗೊತ್ತಾಗುತ್ತೆ, ಇಲ್ಲದೋದ್ರೆ ಇಲ್ಲ. ಅದು ಒಂದು ಅವ್ರು ಯಾ ಅರ್ಥ ಮಾಡೋದಿಲ್ಲ, ಅವರು ದೇವ್ರ ಗುಣಗಳೇ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಆ ರೀತಿ ಅರ್ಥ ಮಾಡೋದಿಲ್ಲ, ಮಾಡಿಬಿಟ್ರೆ ಏನಾಗ್ತಾರೆ, ಅವರು ಮಾಧ್ವರ ಆಗಿಬಿಡ್ತಾರೆ. ಅದು ಸಮಸ್ಯೆ ಇರೋದು, ಮಾಧ್ವರ ಆಗೋದ್ರಿಂದ ಹೇಳಕ್ ಬರೋದಿಲ್ಲ, ಕೇಸೇ ಇಲ್ಲಾಗ ಕೇಸೇ ಫೇಲ್ ಆಗಿಬಿಡುತ್ತೆ. ಒಪ್ಕೊಂಡ್ಬಿಡ್ತ ತಕ್ಷಣ ನಾನು ಉಕ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ ಪ್ರಿಯಾಂಬಲ್ಲಿದ್ದ ಹಾಗೆ ಮುಂದೆ ಹೇಳೋದಕ್ಕೆಲ್ಲ 25ನೇ ಪ್ಯಾರ ಇದರಲ್ಲಿ ಹಾಕಿದಾರಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮನ್ವಯ ಮಾಡಬೇಕು. ಯಾವುದನ್ನು ಸಮನ್ವಯ ಮಾಡಬೇಕು, ಹೇಗೆ ಸಮನ್ವಯ ಮಾಡಬೇಕು, ಶಬ್ದಗಳ ಸಮನ್ವಯ, ಶಬ್ದಗಳ ಸಮನ್ವಯ, ಶಬ್ದಗಳಲ್ಲಿ ನೇಚರ್ ಎಷ್ಟಿದೆ, ಆ ಶಬ್ದಗಳ ಇತಿಮಿತಿ ಎಷ್ಟು, ಎಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವ ಪದ ನೋಡಬೇಕಾದ್ರೂ ಆ ಆ್ಯಂಗಲ್ ಎಲ್ಲಿ ನೋಡ್ಕೊಂಡು ನೋಡ್ತಾ ಇರಬೇಕು. ಇದನ್ನೆಲ್ಲ ಮರೆತುಬಿಟ್ರೆ ಮುಂದೆ ಅರ್ಥ ಬರೋದಿಲ್ಲ, ಸಮನ್ವಯ ಮಾಡ ಎ ಬಿ ಸಿ ಡಿ ಏನೂ ಗೊತ್ತಾಗೋದೇ ಇಲ್ಲ. ನಾನು ಹೌದು ಹೌದು ಎಲ್ಲ ಸಾರಾಂಶ ಇದರಲ್ಲಿ ಯಾವುದಕ್ಕೆ ಈಕ್ಷತೆ ಸಮನ್ವಯಾದೀಕ್ಷತೆ ಎಲ್ಲ 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 ಒಳ್ಳೆ ಅದು ಸರ. ಈ ಏಳು ಸೂತ್ರಗಳಲ್ಲಿ ಈಕ್ಷತೆ ಅಧಿಕರಣದಲ್ಲಿ ಒಂದು ಅಧಿಕರಣ ಸೂತ್ರ ಇರೋದು ಏಳು, ಏಳು ಸೂತ್ರದ ಒಟ್ಟು ತಾತ್ಪರ್ಯ ಇಷ್ಟರಲ್ಲಿ ಬಂದು ಹೋಯಿತು ಅಂತ. ಈಕ್ಷತೆ ಇರದೆ ನಾ ಶಬ್ದಂ, ಶಬ್ದ ಹೇಳೋದಿಲ್ಲ ಅಂತಲ್ಲ ಅಂತ ಹೇಳಿದರೆ ಹೇಳುತ್ತೆ ಅಂತ ಅರ್ಥನೇ ಹೊರತು ಹೇಳೇ ಹೇಳುತ್ತೆ ಅಂತ ಆಗಲಿಲ್ಲ. ಯಾವ ಶಬ್ದನ ದೇವ್ರ ಬಗ್ಗೆ ಪೂರ್ತಿ ಹೇಳೋ ಶಕ್ತಿ ಹೊಂದಿಲ್ಲ. ನಾ ಅಶಬ್ದಂ, ಬರೀ ಆ ಶಬ್ದ ಅನ್ಬಾರ್ದು, ಅಶಬ್ದ ಅಂದ್ರೆ ನೆಗೆಟಿವ್ ಯಾಕೆ ಹೇಳಬೇಕು, ನೆಗೆಟಿವ್ ಹೇಳೋದೆ ಅಂತ ಹೇಳುತ್ತೆ ಪೂರ್ತಿ ಹೇಳೋದಿಲ್ಲ ಅನ್ನೋ ಅರ್ಥ ಬರೋದಕ್ಕೋಸ್ಕರ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ಈಕ್ಷತಿ, ಈಕ್ಷತಿ ಅಂದ್ರೆ ಏನು, ಈ ಕ್ಷಣ ನೋಡೋದು ಅಂತ ಸಮಾನ, ಈ ಕ್ಷಣ ನೋಡೋದು. ಇನ್ನೂ ಸರಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಾರೆ. ನೋಡೋಂಬೋದು ಏನರ್ಥ, ಈಗ ವಿಚಾರ ಅಂತ ಅರ್ಥ. ಸೊ ವಿಚಾರಕ್ಕೆ ಅರ್ಹನಾದವನು ಈ ಕ್ಷಣೀಯ, ವಿಚಾರಕ್ಕೆ ಅರ್ಹನಾದವನು ಈ ಕ್ಷಣೀಯ ಅಂತ. ಈ ವಿಚಾರಕ್ಕೆ ಅರ್ಹನಾದವನು ಅಂದಮೇಲೆ ಶಬ್ದವಾಚ್ಯತ್ವ ಬಂತ ಆತನಿಗೆ, ಗೊತ್ತಾಯ್ತಾ. ಆದರೆ ಶಬ್ದವಾಚ್ಯತ್ವ ಪೂರ್ತಿ ಬಂದ್ಬಿಟ್ರೆ ಏನಾಗುತ್ತಾಗ, ಲಿಮಿಟೆಡ್ ಬಂದ್ಬಿಡುತ್ತೆ. ಶಬ್ದಕ್ಕಿರೋ ಅರ್ಥ ಲಿಮಿಟ್ ಆಗಿಬಿಟ್ರೆ ಅನಂತೆ ಬರಲಿಲ್ಲ. ಅನಂತೆ ಬರಬೇಕಾದ್ರೆ ಏನಾಗ್ಬೇಕು, ಶಬ್ದ ಈಗ ಫೇಲ್ ಆಗ್ಬೇಕು ಶಬ್ದ, ಗೊತ್ತಾಯ್ತ. ಆ ಗುಣ ಇರಬೇಕು, ಪೂರ್ತಿ ಹಣಕ್ಕೆ ಬರಬಾರದು. ಅದನ್ನೇನಂತಾರಾಗ, ಅದು ಶಬ್ದಗಳು ಫೇಲ್ ಆಗೋದು ಅಂತ. ಕೇಳಿ ದೇವ್ರ ಬಗ್ಗೆ ಭಾರಿ ವೈಶಿಷ್ಟ್ಯ, ಆಲ್ ವರ್ಲ್ಡ್ಸ್ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್ ಫುಲಿ, ಸರಿಯಾಗಿ ನೆನ್ಪಿಟ್ಕೋಬೇಕು. ಆ ಗಾಡ್ ಇಸ್ ಇನ್ಎಕ್ಸ್ಪ್ರೆಸಿಬಲ್, ಗಾಡ್ ಇಸ್ ಇನ್ಎಕ್ಸ್ಪ್ರೆಸಿಬಲ್ ಟೋಟಲಿ ಸೇರಿಸ್ಕೋಬೇಕು. ಅಬ್ಸಲ್ಯೂಟ್ಲಿ ಇನ್ಎಕ್ಸ್ಪ್ರೆಸಿಬಲ್ ಅಂದರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಎಕ್ಸ್, ಅರ್ಥ ಆಯ್ತಾ. ಇಂಪಾಸಿಬಲ್ ಅಂತ ಅರ್ಥ, ಇಂಪಾಸಿಬಲ್ ಅಲ್ಲ ಶಬ್ದಗಳು, ಅದು ಇಂಪಾಸಿಬಲ್ ಅಲ್ಲ. ಸ್ವರೂಪ ಯೋಗ್ಯತೆ ತಕ್ಕಂತೆ ಏನರ್ಥ, ಟು ಎ ವೆರಿ ಲಿಟ್ಲ್ ಎಕ್ಸ್ಟೆಂಟ್ ಇಟ್ ಇಸ್ ಪಾಸಿಬಲ್, ಟು ಎ ವೆರಿ ಲಿಟ್ಲ್ ಎಕ್ಸ್ಟೆಂಟ್. ಅದು ಜ್ಞಾನಕ್ಕೆ ವಿಷಯ ಪೂರ್ತಿ ಅಲ್ಲ, ಮತ್ತೆ ಪೂರ್ತಿ ಅಲ್ಲ. ಪೂರ್ತಿ ಜ್ಞಾನಕ್ಕೆ ವಿಷಯ ಏನಾಗ್ಬಿಟ್ಟು ಏನಾಗುತ್ತೆ, ಏನೋ ಗೊತ್ತುಬಿಡಿ ಹಣೆ ಬಾರ ಪೂರ್ತಿ ಅಂದ್ಬಿಟ್ಟು ಮುಗಿದ ಇದ್ದಾರೆ. ದೇವ್ರ ಬಗ್ಗೆ ಹೇಳಕ್ ಬರೋದಿಲ್ಲ, ಎಲ್ಲಾನೆ ನಾವು ತಿಳ್ಕೊಂಡಿದ್ದು ಏನೂ ಇಲ್ಲ. ಆ ಥರ ತಿಳ್ಕೊಂಡಿದ್ದು ಏನೂ ಇಲ್ಲ. ಅಷ್ಟರ ಮಟ್ಟಿಗೆ ದೇವರು ಆಶ್ಚರ್ಯ ಆಶ್ಚರ್ಯಕರಣ. ಅದಕ್ಕೆ ಆಶ್ಚರ್ಯವತ್ ಪಶ್ಚಿತಿ ಕಶ್ಚಿದೆ ನಮ್ಮ ಭಗವದ್ಗೀತೆ ಹಾಗೆ ಹೇಳಿತು. ನಾನು ಉಕ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮ ಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ ಕಾರಣವಾಕ್ಯಾನಾಮೇವ ಪ್ರತಿಜ್ಞಾತಃ ಸಮನ್ವಯ. ನಾನು ಉಕ್ತ ಸರ್ವಕರ್ತೃತ್ವ ರೂಪ ಎಲ್ಲಿ ಬಂತದ್ದು, ವಿಷ್ಣುದೇವ ವಿಜಿಜ್ಞಾಸ್ಯ ಸರ್ವಕರ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ, ಬ್ರಹ್ಮನ ಲಕ್ಷಣ, ಬೇರೆ ಯಾರೂ ಲಕ್ಷಣ ಬರಲಿಲ್ಲ. ಬರೀ ಕರ್ತೃತ್ವ ಹೇಳಿದ್ರೆ ಏನಾಗತ್ತಾಗ, ಬರೀ ಕರ್ತೃತ್ವ ದೇವರಲ್ಲಿದೆ ಏನಾಗತ್ತಾಗ, ಬೇಕಾಶ್ಚಂದ್ರಲ್ಲಿದೆ ಸತ್ಕರ್ತೃತ್ವ. ಸರ್ವಕರ್ತೃತ್ವ ಯಾರಲ್ಲಿದೆ, ದೇವರಲ್ಲಿ ಮಾತ್ರ ಇದೆ. ಡಿಫ್ರೆನ್ಸ್ ಗೊತ್ತಾಯ್ತಾ, ಬರೀ ಕರ್ತೃತ್ವ ಬೇರೆ, ಸರ್ವಕರ್ತೃತ್ವ ಬೇರೆ, ಸ್ವತಂತ್ರ ಸರ್ವಕರ್ತೃತ್ವ. ಮಹಾಲಕ್ಷ್ಮಿ ಸರ್ವಕರ್ತೃತ್ವ ಇದೆ, ಏನಿಲ್ಲ ಸ್ವಾತಂತ್ರ್ಯ ಇಲ್ಲ. ಸೊ ಸ್ವಾತಂತ್ರ್ಯ ಸರ್ವಕರ್ತೃತ್ವ ಅಂತ ಪದ ಹಾಕಿಬಿಟ್ರೆ ಯಾರಿಗೆ ಹೋಗ್ಬೇಕದು, ದೇವರಿಗೆ ಮಾತ್ರ ಹೋಗಿ, ಬೇರೆ ಯಾರಿಗೂ ಹೋಗೋದಿಲ್ಲ. ಅದನ್ನು ನಾನು ಮುಕ್ತ ಸರ್ವಕರ್ತೃತ್ವ ರೂಪ ವಾಯುದೇವರಿಗೂ ಏನಿದೆ, ಸ್ವಾಮಿನ ಸರ್ವಾಂತರಾತ್ಮನ್ ತ್ರಿಶ್ವಪ್ಪೇವಾವತಾರೇಶು ಹರಿವರ್ಪಣಂ ಹಿಂಸಿತಃ ಸರ್ವಜ್ಞ ಸರ್ವಶಕ್ತಿ, ಸರ್ವಶಕ್ತಿ ಇದೆ ವಾಯುದೇವರಿಗೆ. ಯಾರು ಯಾರ ಜೀವರಲ್ಲಿ ಸರ್ವಶಕ್ತಿತ್ವ ಇದೆ ಅಷ್ಟೇ, ಅವ್ರ ಮೇಲೆ ಸರ್ವಶಕ್ತಿತ್ವ ಮಹಾಲಕ್ಷ್ಮಿಯಲ್ಲಿ. ಆದರೆ ಈಶಕೋಟಿ ಪ್ರವಿಷ್ಟರಾಗಿದ್ದಾರೆ. ಆದರೆ ನಾರಾಯಣನಿಗೆ ಸ್ವಾತಂತ್ರ್ಯನ ಸರ್ವಕರ್ತರು ಪದಗಳು ಯಾವಾಗಲೂ ಯೋಚನೆ ಮಾಡ್ತಾ ಹೋಗ್ಬೇಕು. ಅವಾಗ ದೇವರ ಮೇಲೆ ಕಂಟಿನ್ಯೂಸ್ ತಲೆಗೆ ಬಿಟ್ಟು ಹೋಗೋದಿಲ್ಲ, ಅಲ್ಲೇ ತಲೆಯಲ್ಲಿ ಕೂತಿರುತ್ತೆ. ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ ಕಾರಣ ವ್ಯಾಖ್ಯಾನಾಮೇವ ಪ್ರತಿಜ್ಞಾತಃ ಸಮನ್ವಯ. ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ. ಸರ್ವಕರ್ತೃತ್ವ ಅಮ್ಮ ಪರಮಾತ್ಮನ ಲಕ್ಷಣ, ಬೇರೆಯವರಲ್ಲಿ ಏನಾಗಬಾರ್ದು? ಅತಿವ್ಯಾಪ್ತಿ ಅಂದ್ರೇನು? ಬೇರೆಯವರ ಲಕ್ಷಣ ಬಂದರೆ ಅತಿವ್ಯಾಪ್ತಿ ಅಂತ ಅರ್ಥ. ಏನು ನಾಲ್ಕು ಕಾಲಿರೋ ಹಸುವನ್ನು ಬಿಟ್ಟ ತಕ್ಷಣ ಏನಾಯ್ತು? ಎಮ್ಮೆಗೂ ಇದೆ, ಕೋಣಕ್ಕಿದೆ, ಹೋಯ್ತು ಅತಿವ್ಯಾಪ್ತಿ. ಕೋಡಿದೆ, ಕೋಣಕ್ಕೂ ಕೋಡಿವೆ, ಎಲ್ಲ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕೀಗ. ಬೆಂಗಳೂರಲ್ಲಿ ಇದ್ದಾನೆ ಬಿಟ್ಟು ಎಲ್ಲೆಂತ ಹುಡುಕ್ಬೇಕು ಬೆಂಗಳೂರಲ್ಲಿ? ಅತಿವ್ಯಾಪ್ತಿ ಎಲ್ಲ ಮನೆಯಲ್ಲೂ ಬಂತು. ಆಮೇಲೆ ಏನು ಮಾಡ್ದ? ಜಯನಗರ ಅಂತ ಹೇಳಿದ. ಏನು ಲಿಮಿಟ್ ಆಯ್ತು, ಈಗ ಬೇರೆ ಕಡೆ ಹುಡುಕ್ಬೇಕಾಗಿಲ್ಲ. ಮತ್ತು ಜಯನಗರ ಎಷ್ಟೋ ಬ್ಲಾಕ್ಸ್ ಇವೆ, ಮತ್ತೆ ಪದಿತಿ ಆಯ್ತು. ಯಾವುದೋ ಫಸ್ಟ್ ಬ್ಲಾಕ್ ಅಂದ, ಎಷ್ಟೋ ವಾರ್ಣ ಆಯ್ತು. ಮತ್ತೆ ಫಸ್ಟ್ ಬ್ಲಾಕಲ್ಲಿ ಎಷ್ಟೋ ಕ್ರಾಸ್ಗಳಿವೆ, ಮತ್ತೆ ಮೇನು ಕ್ರಾಸ್ಗಳಿವೆ. ಮತ್ತೆ ಅವಾರ್ಡ್ ಮಾಡ್ದ ತಾರಡು ಮೇನು ಅಂತ ಹೇಳಿಬಿಟ್ಟ. ಕೊನೆಗೆ ಅಲ್ಲಿಗೆ ಹೋದ, ಅಲ್ಲಿ ಕ್ರಾಸ್ಗಳಿವೆ. ಮತ್ತೆ ಅವಾಗ ಏನು ಮಾಡ್ದ? ಯಾವುದೋ ಫಸ್ಟ್ ಕ್ರಾಸ್ ಅಂತ ಹೇಳಿದ. ಅಲ್ಲಿ 1000 ಕೂಡ ಇರಲ್ಲ ಇನ್ನೊಳಗೆ, ಮನೆ ನಂಬರ್ ಹೇಳ್ಬಿಟ್ಟು. ಅವಾಗ ಏನಾಯ್ತು? ಇದು ಏನು ಅತಿವ್ಯಾಪ್ತಿ ಬರಲಿಲ್ಲ. ಆಗ ಪೋಸ್ಟ್ ಮ್ಯಾನ್ ಅಡ್ರೆಸ್ ಕೊಡೋದು ಯಾವ ಯಾವ ರೀತಿ ಅಡ್ರೆಸ್ ಹೆಲ್ಪ್ ಆಗುತ್ತೆ ಅವನಿಗೀಗ ಹುಡುಕೊಂಡು ಬರ್ಲಕ್ಕೆ ಅನುಕೂಲ ಆಗುತ್ತೆ. ನಂಬರ್ ಇಲ್ಲ, ಮನೆ ನಂಬರ್ ಇಲ್ಲ, ಏನು ಮಾಡೋಕೆ ಅವನೀಗ? ಏ ಬಿಸಾಕಿ ಹೋಗ್ತಾನೆ ಬೇಬೋ, ಆದರೆ ವಾಪಸ್ ಕೊಡ್ತಾನೆ, ಇದಾದ್ರೆ ಬಿಸಾಕ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಇದೇ ಅಡ್ರೆಸ್ ಸಂಬಂಧ ಏನಿರಬೇಕು, ಅತಿವ್ಯಾಪ್ತಿ ಬರಬಾರ್ದು ಅಡ್ರೆಸ್ಸಿಗೆ. ಅದೇ ಅಡ್ರೆಸ್ ಅದು ಲಕ್ಷಣ, ಲಕ್ಷಣ ಅದು, ಅದೇ ಅತಿವ್ಯಾಪ್ತಿ ಅದು. ಆಮೇಲೆ ಮಾಡಿದ ಅವ್ಯಾಪ್ತಿ, ಆ ಲಕ್ಷಣ ಬರಲೇ ಇಲ್ಲ. ಒಂದು ಕಾಲ ಇರೋದು ಹಸು ಅಂತ ಹೇಳಿದೆ, ಒಂದು ಕಾಲ ಇದೆ, ಒಂದು ಹಸು ಎರಡು ಕಾಲ ಇದೆ, ಒಂದು ನಾಲ್ಕು ಕಾಲ ಇರೋದ್ರಿಂದ ಒಂದು ಕಾಲ ಇರೋದು ಸರಿ ಹೋಗಲಿಲ್ಲ. ಅತಿವ್ಯಾಪ್ತಿ ಅಂದರೆ ಅವ್ಯಾಪ್ತಿ ಅಂದ್ರೇನು? ಇಟ್ ಡಸ್ ನಾಟ್ ಕವರ್, ಇಟ್ ಡಸ್ ನಾಟ್ ಕವರ್ ಆಲ್ ಥಿಂಗ್ಸ್, ಅದು ಅವ್ಯಾಪ್ತಿ. ಇಟ್ ಓವರ್ ಕವರ್ಸ್, ಅದೇನದು ಅತಿವ್ಯಾಪ್ತಿ. ಆಮೇಲೆ ಏನು ಹೇಳಿದ? ಎಲ್ಲ ತಂದು ಹುಡುಕಿ ಬಂದ, ಮೂರನೇ ಕ್ಲಾಸು ಎಲ್ಲ ಆಯಿತು ಹುಡುಕಿ ಬಂದ, ನೋಡ್ತಾನೆ ಕೊನೆಗೆ ಊರೇ ಅಲ್ಲ ಮೈಸೂರು, ಅದು ಇದೇನಿದ ಅಸಂಭವ. ಇಲ್ಲಿ ಲಕ್ಷಣ ಇಲ್ಲೇ ಇಲ್ಲ, ಪಂತಪ್ಪ ಲಕ್ಷ ಇಲ್ಲಿ ಇಲ್ಲೇ ಇಲ್ಲ, ಎಲ್ಲ ಹುಡುಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಮೂರು ತಪ್ಪು. ಅಸಂಭವ ಅಂದ್ರೇನು? ನಾನ್ ಎಕ್ಸಿಸ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆದರೆ ಅದು ಅಸಂಭವ, ಅಂಡರ್ ಎಕ್ಸಿಸ್ಟಿಂಗ್ ಆದರೆ ಅವ್ಯಾಪ್ತಿ, ಓವರ್ ಆದರೆ ಅತಿವ್ಯಾಪ್ತಿ. ಮೂರು ದೋಷ ಇಲ್ಲದೆ ಹೋದರೆ ಕರೆಕ್ಟ್ ಡೆಫಿನೇಷನ್. ಕರೆಕ್ಟ್ ಡೆಫಿನೇಷನ್ ಅಂದರೆ ಮೂರು ದೋಷ ಇರಬಾರ್ದು. ಇದು ಎಲ್ಲಿ ಬಂದಿದೆ? ಇದೆಲ್ಲ ಆಗಲೇ ಪ್ರಮಾಣ ಪದ ಶುರುವಾಗಿರೋದೇ ಅದರಿಂದ. ಯೋ ಧರ್ಮೋ ಲಕ್ಷೇ ವ್ಯಾಪ್ತ, ಲಕ್ಷೇ ವ್ಯಾಪ್ತಿಯ ವರ್ತತೆ ನ ವರ್ತತೆ ಚ ಅನ್ಯತ್ರ. ಅದೇಂತ ಕರೀತಾರೆ? ಸಧರ್ಮೋ ಲಕ್ಷಣ ವಿತ್ಯುಚ್ಚತೆ ಅಂತ ಕರೆದು. ಅದಕ್ಕೆ ಎಕ್ಸಾಂಪಲ್ ಎಲ್ಲ ಇನ್ನೆಲ್ಲ ಕೊಟ್ಟಿದ್ದಾರೆ. ಆಗಲೇ ಇದೆಲ್ಲ ನೆನಪು ಬರ್ತೈತಿ, ಓದಿದ್ದು ಮರೆತು ಬಿಟ್ಟರೆ ಹೋಯಿತು. ಎಲ್ಲ ಲೆವೆಲ್ನಲ್ಲೂ ಫೌಂಡೇಶನ್ ಹಾಕಿದ ಕಿತ್ತಾಕ್ಬಿಟ್ಟೆ. ಆಮೇಲೆ ಏನು ಮಾಡಬೇಕೀಗ? ಫೌಂಡೇಶನ್ ಹಾಕೋ ಅಂತ ಹೇಳಿದರು, ಫೌಂಡೇಶನ್ ಹಾಕಿದ, ಚೆನ್ನಾಗಿ ಕ್ಯೂರ್ ಮಾಡ್ದ, ತೆಗೆದುಬಿಟ್ಟು ಸೂಪರ್ ಶುರು ಮಾಡ್ದ. ಅದು ತೆಗೆದುಬಿಟ್ಟು ಎಲ್ಲಿ ಕಟ್ಟಬೇಕು ಫೌಂಡೇಶನ್? ಸೂಪರ್ ಎಲ್ಲಿರ್ಬೇಕದು? ಫೌಂಡೇಶನ್ ಮೇಲಿರಬೇಕೇ ಹೊರತು ಪಕ್ಕದಲ್ಲಿ ಕಟ್ಟಿದ್ರಷ್ಟೇ, ಕಿತ್ತಾಕಿ ಕಟ್ಟಿದ್ರೆ ಅಷ್ಟೇ. ಫೌಂಡೇಶನ್ ಯಾವಾಗಲೂ ಇರಬೇಕು. ಮತ್ತೆ ಅರ್ಥ ಆಯ್ತಾ? ಭ್ರಮಣ ಪದ್ಧತಿ ಎಲ್ಲ ತಲೆಯಲ್ಲಿ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಅಲ್ಲೇ ವಾಕ್ಯ ಅರ್ಥ ಆಗುತ್ತೆ. ಅದಿಲ್ಲದೆ ಹೋಗಿಬಿಟ್ರೆ ಏನಾರು ಸ್ಟ್ರೆಂತ್ ಇರೋದಿಲ್ಲ, ಓದಿದ್ದಕ್ಕೆ ಸ್ಟ್ರೆಂತ್ ಇರೋದಿಲ್ಲ, ಬರೀ ಕಟ್ಟಿದಾಗ ಆಗಿರುತ್ತೆ, ಒಳಗೆ ವಾಸ ಮಾಡೋಕ್ಕೆ ಬರೋದು. ಎನಿ ಟೈಮ್ ಏನಾಗ್ಬೋದು? ಅದು ಕೊಲ್ಯಾಪ್ಸ್ ಆಗ್ಬೋದು ಅಷ್ಟೇ. ಈ ನಾಲೆಡ್ಜ್ ಶೇಕಿ ನಾಲೆಡ್ಜ್ ಆಗುತ್ತೆ, ಶೇಕಿ ನಾಲೆಡ್ಜ್ ಆಗಬಾರ್ದು. ಏನ ಹೇಗೆ ಲಿಮಿಟೆಡ್ ಆಯಿತು? ಇರೋದೇ 32 ಲಿಮಿಟ್ ಹೇಗಾಯ್ತು? ಈಗ ಸರ್ವವ್ಯಾಪ್ತ ಹಾಗಿದ್ರೆ ದೇವರ ವ್ಯಾಪ್ತಿ ಲಿಮಿಟ್ ಬಂತಲ್ಲ, ಸರ್ವತ್ರ ವ್ಯಾಪ್ತ ಲಿಮಿಟ್ ಆಯ್ತಲ್ಲ ಅಂತ ಕೇಳಿದ್ರೆ ಇಲ್ಲ, ಸರ್ವ ಶಬ್ದ ಇರೋದೇ ಹಾಗೆ ಇರೋದೇ ಇಲ್ಲ. 32 ಲಕ್ಷಣ ಅಂದಮೇಲೆ ಅದಕ್ಕಿಂತ ಹೆಚ್ಚು ಇಲ್ಲ ಅಂದಮೇಲೆ ಸಭಾ ಏನಾಯ್ತು? 8 ಕರ್ತೃತ್ವ ಅಂದ್ರೆ ಏನರ್ಥ? ಸರ್ವಕರ್ತೃತ್ವ. ಸೊ ದ್ವಾದಿಮ ಲಕ್ಷಣ ಉಪೇ ತತ್ವ ಅಂದ್ರೇನು? ಸರ್ವಲಕ್ಷಣ ಉಪೇ ತತ್ವ. ಇರೋದೆಷ್ಟಲ್ಲಿ? 32. 8 ಕೆಲಸ ಮಾಡಿದ್ರೆ ಉತ್ಪತ್ತಿ ಸ್ಥಿತಿ ಸಂಹಾರ ಅದು 8 ಮಾಡಿದ ಸರ್ವಕರ್ತ ಅಂತ ಕರೀಲಿಲ್ಲ. ಸೊ ದ್ವಾತ್ರ ಲಕ್ಷಣ ಉಪೇ ಸರ್ವಲಕ್ಷಣ ಉಪೇ ತತ್ವ. ಸರ್ವ ಅಂತಾನೆ, ದ್ವಾತ್ರ ಕಡಿಮೆ ಆದರೆ ಸರ್ವಲಕ್ಷಣ ಅಂತ ಕರೀರಿ ಅಷ್ಟೇನೆ. ಅಲ್ಲಿ ಅಸ್ವಾತಂತ್ರ್ಯ ಬಂದೋಯ್ತಲ್ಲ, ಈಗ ಕತೆ ಮುಗಿದೋಯ್ತು. ಅಲ್ಲಿಗೆ ಅಸ್ವಾತಂತ್ರ್ಯ ಬಂದರೆ ಎಲ್ಲ ಹೋಯ್ತು ಇಮ್ಮಿಡಿಯೇಟ್ ಆಗಿ. ಹಾಂ, ಬರೀ ನಂಬರ್ ಮುಖ್ಯ ಮುಖ್ಯ ಅಲ್ಲ, ಅಸ್ವಾತಂತ್ರ್ಯ ಯಾವಾಗಲೂ ಕಾಮನ್ ಫ್ಯಾಕ್ಟರ್ ಅದು, ಹೊಡೆದಾಕ್ಲ ಕಾಯ್ತಾ ಇರುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾ ಗುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದ.